ಇದು ನಮ್ಮ ಅಡ್ವೆಂಟಿಸ್ಟ್ ವರ್ಲ್ಡ್ ರೇಡಿಯೋ ನಿಲಯ, ಇಂಡಿಯಾ ಮಹಾರಾಷ್ಟ್ರ ಪುಣೆ.
ನಮಸ್ಕಾರ ಪ್ರಿಯ ಕೇಳುಗರೆ, ನಿಮ್ಮೆಲ್ಲರನ್ನು ಅಂತಾರಾಷ್ಟ್ರೀಯ ಕನ್ನಡ ರೇಡಿಯೋ ಕಾರ್ಯಕ್ರಮಕ್ಕೆ ಸ್ವಾಗತಿಸುವವನಾಗಿದ್ದೇನೆ.
ಇಂದಿನ ನಮ್ಮ ಕಾರ್ಯಕ್ರಮದಲ್ಲಿ ನಿಮ್ಮ ಮನಸ್ಸನ್ನು ಶಾಂತಗೊಳಿಸುವ ಸ್ಫೂರ್ತಿದಾಯಕ ಸಂಗೀತ, ಹಾಡುಗಳು, ನಂತರ ದೇವರ ವಾಕ್ಯವನ್ನು ಬೋಧಕರಾದ ಶಿವಕುಮಾರ್ ರವರು ನೀಡುವವರಾಗಿದ್ದಾರೆ. ನಾನು ನಿಮ್ಮ ಸಹೋದರಿ ವಿಜಯವಾಣಿ.
ನಾನು ನಿಮ್ಮ ಬೋಧಕ ಪ್ರಸನ್ನ ಕುಮಾರ್. ನೀವು ಕೇಳುತ್ತಿರುವುದು ಅಡ್ವೆಂಟಿಸ್ಟ್ ವರ್ಲ್ಡ್ ರೇಡಿಯೋ ವಾಯ್ಸ್ ಆಫ್ ಹೋಪ್. ದೇವರ ವಾಕ್ಯದ ಕುರಿತು ಇನ್ನಷ್ಟು ತಿಳಿದುಕೊಳ್ಳಲು ನೀವು ನಮ್ಮನ್ನು ಸಂಪರ್ಕಿಸಬೇಕಾದ ವಿಳಾಸ
ಅಡ್ವೆಂಟಿಸ್ಟ್ ಮೀಡಿಯಾ ಸೆಂಟರ್, ಪೋಸ್ಟ್ ಬಾಕ್ಸ್ ಸಂಖ್ಯೆ 1446, ಪುಣೆ 411037, ಮಹಾರಾಷ್ಟ್ರ, ಇಂಡಿಯಾ. ನೀವು ನಮ್ಮನ್ನು ಇಮೇಲ್ ಮೂಲಕವೂ ಸಂಪರ್ಕಿಸಬಹುದು.
ನಮ್ಮ ಇಮೇಲ್ ವಿಳಾಸ adventistmediacenter@gmail.com.
ನೀವು ನಮ್ಮ ಕಾರ್ಯಕ್ರಮಗಳನ್ನು ಅಡ್ವೆಂಟಿಸ್ಟ್ ಮೀಡಿಯಾ ಸೆಂಟರ್ ಪ್ರೋಗ್ರಾಂ ವೆಬ್ಸೈಟ್ನಲ್ಲಾಗಲಿ ಅಥವಾ ಅಡ್ವೆಂಟಿಸ್ಟ್ ಮೀಡಿಯಾ ಸೆಂಟರ್ ಎನ್ನುವ ಮೊಬೈಲ್ ಆಪ್ ಅನ್ನು ಡೌನ್ಲೋಡ್ ಮಾಡಿಕೊಂಡು ಕೇಳಬಹುದು.
ದೇವರ ವಾಕ್ಯ ಕೇಳುವ ಮೊದಲು ಒಂದು ಹಾಡನ್ನು ಕೇಳೋಣ.
ದೈವ ನೀನೇ ದೇವ, ನನ್ನ ಜೀವ ನನ್ನ ದೈವ ನೀನೇ ದೇವ, ನನಗಾಗಿ ಬಲಿಯಾದ ಕುರಿಮರಿಯೇ, ನನಗಾಗಿ ಬರಲಿರುವ ಯೇಸುವೇ, ನನ್ನ ಜೀವ ನನ್ನ ದೈವ ನೀನೇ ದೇವ, ನನ್ನ ಜೀವ ನನ್ನ ದೈವ ನೀನೇ ದೇವ. ನನ್ನ ಹುಡುಕಿ ಬಂದಿರುವೆ, ಒಳ್ಳೆ ಕುರುಬನಾಗಿ ನನಗಾಗಿ ಪ್ರಾಣವನ್ನು ಕೊಟ್ಟೆ, ತಪ್ಪಿ ಹೋದ ನನ್ನ ಹುಡುಕಿ ಬಂದಿರುವೆ, ಒಳ್ಳೆ ಕುರುಬನಾಗಿ ನನಗಾಗಿ ಪ್ರಾಣವನ್ನು ಕೊಟ್ಟೆ, ಏನು ಕೊಡಲಿ ಯೇಸುವೆ ನಿನ್ನ ಶ್ರೇಷ್ಠವಾದ ಪ್ರೀತಿಗೆ, ಶುದ್ಧವಾದ ಹೃದಯವು ನಿನಗರ್ಪಿಸುವೆ, ನನ್ನ ಜೀವ ನನ್ನ ದೈವ ನೀನೇ ದೇವ, ನನ್ನ ಜೀವ ನನ್ನ ದೈವ ನೀನೇ ದೇವ. ತಾಯಿ ಇಲ್ಲದೆ ತಬ್ಬಲಿಯಾಗಿರುವೆ, ಬಂಧು ಬಳಗವಾಗಿ ನನ್ನ ಜೊತೆ ಬಂದಿರುವೆ, ತಂದೆ ತಾಯಿ ಇಲ್ಲದೆ ತಬ್ಬಲಿಯಾಗಿರುವೆ, ಬಂಧು ಬಳಗವಾಗಿ ನನ್ನ ಜೊತೆ ಬಂದಿರುವೆ, ಕಣ್ಣೀರ ಒರೆಸಿದೆ ನನ್ನ ಪ್ರಿಯನಾದ ಯೇಸುವೆ, ಕೊನೆವರೆಗೂ ಜೊತೆಯಾಗಿ ನಡೆ. ನಡೆಸುವ.
ನೀವು ನಮ್ಮನ್ನು ಸಂಪರ್ಕಿಸಬೇಕಾದ ವಿಳಾಸ
ಅಡ್ವೆಂಟಿಸ್ಟ್ ಮೀಡಿಯಾ ಸೆಂಟರ್, ಅಂಚೆ ಪೆಟ್ಟಿಗೆ 1446, ಪುಣೆ 411037, ಮಹಾರಾಷ್ಟ್ರ, ಇಂಡಿಯಾ. ನೀವು ನಮ್ಮನ್ನು ಇಮೇಲ್ ಮೂಲಕ ಸಂಪರ್ಕಿಸಬಹುದು. ನಮ್ಮ ಇಮೇಲ್ ವಿಳಾಸ ಅಡ್ವೆಂಟಿಸ್ಟ್ ಮೀಡಿಯಾ ಸೆಂಟರ್ @gmail.com.
ಈಗ ದೇವರ ವಾಕ್ಯವನ್ನು ಕೇಳುವ ಸಮಯ.
ಮೊದಲನೇ ಮೃಗ, ಸಮುದ್ರದಿಂದ ಏರಿ ಬರುವ ಮೃಗ. ಪ್ರಿಯ ಕೇಳುಗರೆ, ನಾವು ಕಳೆದ ಸಂಚಿಕೆಯಲ್ಲಿ ಮೊದಲನೇ ದೇವದೂತನ ಸಂದೇಶ, ಎರಡನೇ ದೇವದೂತನ ಸಂದೇಶದ ಬಗ್ಗೆ ಕಲಿತೆವು. ಈಗ ನಾವು ಕಲಿಯಲು ಹೋಗತಕ್ಕಂತಹ ಅತಿ ಮುಖ್ಯವಾದಂತಹ ವಿಚಾರವೇನೆಂದರೆ ಮೂರನೇ ದೂತನ ಸಂದೇಶ. ಈ ಮೂರನೇ ದೂತನ ಸಂದೇಶ ಏನು ಹೇಳ್ತಕ್ಕಂಥದ್ದಾಗಿದೆ? ಬನ್ನಿ ನಾವು ಪ್ರಕಟಣೆ ಪುಸ್ತಕ 14:9 11 ನಾವು ಓದಿಕೊಳ್ಳೋಣ. ದೇವರ ವಾಕ್ಯ ಈ ರೀತಿಯಾಗಿ ತಿಳಿಸ್ತಕ್ಕಂಥದ್ದಾಗಿದೆ. ಅವನ ಹಿಂದೆ ಮೂರನೆಯವನಾದ ಒಬ್ಬ ದೇವದೂತನು ಬಂದು ಯಾವನಾದರೂ ಮೊದಲನೇ ಮೃಗಕ್ಕೂ ಅದರ ವಿಗ್ರಹಕ್ಕೂ ನಮಸ್ಕಾರ ಮಾಡಿ ತನ್ನ ಹಣೆಯ ಮೇಲಾಗಲಿ ಕೈಯ ಮೇಲಾಗಲಿ ಗುರುತು ಹಾಕಿಕೊಂಡರೆ ಅವನು ಸಹ ದೇವರ ಕೋಪವೆಂಬ ಪಾತ್ರೆಯಲ್ಲಿ ಏನೂ ಬೆರೆಸದೆ ಹಾಕಿದ ದೇವರ ರೌದ್ರವೆಂಬ ದ್ರಾಕ್ಷರಸವನ್ನು ಕುಡಿಯುವನು. ಪರಿಶುದ್ಧ ದೇವದೂತರ ಮುಂದೆಯೂ ಯಜ್ಞದ ಕುರಿಯಾತನ ಮುಂದೆಯೂ ಬೆಂಕಿಯಿಂದಲೂ ಗಂಧಕದಿಂದಲೂ ಯಾತನೆ ಪಡುವನು. ಅಂಥವರ ಯಾತನೆಯು ಹೊಗೆಯು ಯುಗಯುಗಾಂತರಗಳಲ್ಲಿಯೂ ಏರುತ್ತಾ ಹೋಗುತ್ತದೆ. ಮೃಗಕ್ಕೆ ಮತ್ತು ಅದರ ವಿಗ್ರಹಕ್ಕೆ ನಮಸ್ಕಾರ ಮಾಡುವವರು, ಅದರ ಹೆಸರನ್ನು ಸೂಚಿಸುವ ಗುರುತನ್ನು ಹಾಕಿಸಿಕೊಂಡವರೆಲ್ಲರೂ ಅಗಲಿರುಳು ಉಪಶಮನವಿಲ್ಲದೆ ಯಾತನೆ ಪಡುವರು ಎಂದು ಮಹಾಶಬ್ದದಿಂದ ಹೇಳಿದನು ಎಂಬುದಾಗಿ ತಿಳಿಸುತ್ತದೆ. ಈ ಒಂದು ವಿಚಾರವನ್ನು ಧ್ಯಾನಿಸುವುದಕ್ಕಿಂತ ಮೊದಲು ನಾವು ಪರಿಶುದ್ಧಾತ್ಮನ ಮಾರ್ಗದರ್ಶನಕ್ಕಾಗಿ ಪ್ರಾರ್ಥನೆ ಮಾಡಿಕೊಳ್ಳೋಣ. ಪರಲೋಕದ ದೇವರೇ, ನೀತಿಯುಳ್ಳ ತಂದೆಯೇ, ಪರಿಶುದ್ಧ ದೇವನೇ, ಈ ಒಂದು ಸಮಯದಲ್ಲಿ ಈ ಒಂದು ಕೊನೆ ಕಾಲಕ್ಕೆ ಬೇಕಾದಂತಹ ಅತಿ ಮುಖ್ಯವಾದಂತಹ ಸಂದೇಶ ಅದು ಈ ಮೂರು ದೂತರ ಸಂದೇಶ. ಅದರಲ್ಲೂ ಸಹ ಮೂರನೇ ದೂತನ ಸಂದೇಶ ಕೊನೆ ಕಾಲದ ಎಚ್ಚರಿಕೆಯ ಸಂದೇಶವಾಗಿದೆ. ಹೌದು ಸ್ವಾಮಿ, ನಿನ್ನ ವಾಕ್ಯವನ್ನು ನಾವು ಧ್ಯಾನಿಸಲು ಹೋಗುವಾಗ ನಮ್ಮ ಸ್ವಂತ ಬಲ ಜ್ಞಾನದಿಂದ ಇವುಗಳನ್ನು ಅರ್ಥ ಮಾಡಿಕೊಳ್ಳಲು ಅಸಾಧ್ಯ. ಆದರೆ ನಿನ್ನ ಕೃಪೆ ನಮಗೆ ಬೇಕು, ನಿನ್ನ ನಡೆಸುವಿಕೆ ನಮಗೆ ಬೇಕು ಸ್ವಾಮಿ. ನಿನ್ನ ಪರಿಶುದ್ಧಾತ್ಮನ ಮುಖಾಂತರವಾಗಿ ಕೇಳುಗರ ಹೃದಯದಲ್ಲಿಯೂ ನನ್ನ ಸಂಗಡವೂ ಸತ್ಯವನ್ನು ಮಾತನಾಡುವಾಗಿಯೂ ಈ ಸತ್ಯವನ್ನು ಕೇಳುಗರು ಗ್ರಹಿಸಿಕೊಂಡು ಇದೇ ನಿಜವಾದಂಥ ಸತ್ಯ ಎಂಬುದಾಗಿ ಅರಿತುಕೊಂಡು ನಿನ್ನ ಪರಲೋಕ ರಾಜ್ಯಕ್ಕೆ ಅವರು ಸಿದ್ಧರಾಗುವಾಗೆ ಸಹಾಯ ಮಾಡು ಎಂಬುದಾಗಿ ಯೇಸು ಸ್ವಾಮಿ ಹೆಸರಿನಲ್ಲಿ ಪ್ರಾರ್ಥಿಸಿ ಬೇಡಿ ಹೊಂದಿದ್ದೇವೆ ನಮ್ಮ ತಂದೆಯೇ, ಆಮೆನ್. ಪ್ರಿಯ ಕೇಳುಗರೇ, ಮೂರನೇ ದೂತನ ಸಂದೇಶವನ್ನು ನಾವು ಓದಿರುವುದನ್ನು ಕೇಳಿದಿರಿ. ಇವಾಗ ಮೂರನೇ ದೂತನ ಸಂದೇಶದಲ್ಲಿ ತಿಳಿಸಲ್ಪಡುವಂತಹ ಅತಿ ಮುಖ್ಯವಾದಂತಹ ವಿಚಾರ, ನಾವು ಒಂದೊಂದೇ ವಿಚಾರವನ್ನು ಧ್ಯಾನಿಸಲು ಹೋಗ್ತಕ್ಕಂಥವರಾಗಿದ್ದೇವೆ. ಅವನ ಹಿಂದೆ ಮೂರನೆಯವನಾದ ಒಬ್ಬ ದೇವದೂತನು ಬಂದು ಯಾವನಾದರೂ ಮೊದಲನೆಯ ಮೃಗಕ್ಕೂ ಅದರ ವಿಗ್ರಹಕ್ಕೂ ನಮಸ್ಕಾರ ಮಾಡಿ ಅದರ ಹಣೆಯ ಮೇಲಾಗಲಿ ಕೈಯ ಮೇಲಾಗಲಿ ಗುರುತು ಹಾಕಿಸಿಕೊಂಡರೆ ಎಂಬುದಾಗಿ ತಿಳಿಸುತ್ತದೆ. ಈ ಒಂದು ವಾಕ್ಯದಲ್ಲಿ ಈ ದಿನದಲ್ಲಿ ನಾವು ನೋಡಲು ಹೋಗುವಂತಹ ಅತಿ ಮುಖ್ಯವಾದಂತಹ ವಿಚಾರವೇನೆಂದರೆ ಮೊದಲನೆಯ ಮೃಗ. ಹಾಗಾದರೆ ಮೊದಲನೇ ಮೃಗ ಅಂದರೆ ಈ ಮೃಗದ ಬಗ್ಗೆ ಎಲ್ಲಿ ಮಾತನಾಡತಕ್ಕಂಥದ್ದಾಗಿದೆ? ಪ್ರಕಟಣೆ ಪುಸ್ತಕದಲ್ಲಿ ಈ ಮೃಗದ ಬಗೆಯನ್ನ ನಾವು 13 ನೋಡ್ತಕ್ಕಂಥವರಾಗಿದ್ದೇವೆ. ಪ್ರಕಟಣೆ ಪುಸ್ತಕ 13 ಎರಡು ಮೃಗಗಳ ಬಗ್ಗೆ ಮಾತನಾಡತಕ್ಕಂಥದ್ದಾಗಿದೆ. ಮೊದಲನೇ ಮೃಗ ಅದು ಸಮುದ್ರದಿಂದ ಹೇರಿ ಬರುವಂತಹ ಮೃಗವಾಗಿದೆ. ಎರಡನೇ ಮೃಗ ಅದು ಭೂಮಿಯಿಂದ ಹೇರಿ ಬರುವಂತಹ ಮೃಗವಾಗಿದೆ. ಈ ಎರಡು ಮೃಗಗಳು ಸೇರಿ ಈ ಕೊನೆಯ ಕಾಲದಲ್ಲಿ ಮೃಗದ ಮುದ್ರೆಯನ್ನ ಈ ಲೋಕಕ್ಕೆ ತರತಕ್ಕಂಥದ್ದಾಗಿದೆ. ಆ ಮೃಗದ ಮುದ್ರೆ ಏನು, ಆ ಎರಡನೆಯ ಮೃಗ ಯಾವುದು, ಮೊದಲನೆಯ ಮೃಗ ಯಾವುದು, ಆ 666 ಅಂತಕ್ಕಂತಹ ಅಂಕೆ ಏನು, ಈ ಎಲ್ಲಾ ವಿಚಾರಗಳನ್ನ ಮುಂದಿನ ದಿನಗಳಲ್ಲಿ ನಾವು ಕಲಿಯುವಂತವರಾಗಿದ್ದೇವೆ. ಈ ದಿನದಲ್ಲಿ ಮೊದಲನೇ ಮೃಗ ಯಾರನ್ನ ಸೂಚಿಸತಕ್ಕಂಥದ್ದಾಗಿದೆ ಅನ್ನುವಂತಹ ವಿಚಾರವನ್ನ ನಾವು ಸತ್ಯವೇದದಿಂದ ನೋಡುವಂತವರಾಗಿದ್ದೇವೆ. ಹೌದು ಪ್ರಿಯ ಕೇಳುಗರೆ, ನಿಮ್ಮ ಸತ್ಯವೇದವನ್ನ ಪ್ರಕಟಣೆ ಪುಸ್ತಕ 13ನೇ ಅಧ್ಯಾಯದ ಕಡೆಗೆ ತಿರುಗಿಸುವುದಾದರೆ ದೇವರ ವಾಕ್ಯ 1ನೇ ವಚನದಲ್ಲಿ ಈ ರೀತಿಯಾಗಿ ತಿಳಿಸತಕ್ಕಂಥದ್ದಾಗಿದೆ. ಸಮುದ್ರದಿಂದ ಮೃಗವು ಏರಿ ಬರುವುದನ್ನು ಕಂಡೆನು. ಅದಕ್ಕೆ 7 ತಲೆಗಳು, 10 ಕೊಂಬುಗಳು, ಕೊಂಬುಗಳ ಮೇಲೆ 10 ಮುಕುಟಗಳು, ತಲೆ ಮೇಲೆ ದೇವದೂಷಣ ನಾಮಗಳು ಇದ್ದವು ಎಂಬುದಾಗಿ ತಿಳಿಸತಕ್ಕಂಥದ್ದಾಗಿದೆ. ಸಮುದ್ರ ಏನನ್ನು ಸೂಚಿಸತಕ್ಕಂಥದ್ದಾಗಿದೆ? ದೇವರ ವಾಕ್ಯದಲ್ಲಿ ದಾನಿಯೇಲನ ಪುಸ್ತಕದಲ್ಲಿಯೂ ಸರಿ, ಪ್ರಕಟಣೆ ಪುಸ್ತಕದಲ್ಲಿಯೂ ಸಹಿ ಸಾಂಕೇತಿಕವಾಗಿ ಅನೇಕ ವಿಚಾರಗಳನ್ನು ತಿಳಿಸಲ್ಪಟ್ಟಿದೆ. ಅದೇ ರೀತಿಯಾಗಿ ಸಮುದ್ರ ನೀರು ಅಂತಕ್ಕಂಥದ್ದು ಸತ್ಯವೇದದಲ್ಲಿ ಏನನ್ನ ಸೂಚಿಸ್ತಕ್ಕಂಥದ್ದಾಗಿದೆ ಅಂದರೆ, ಪ್ರಕಟಣೆ ಪುಸ್ತಕ 17ನೇ ಅಧ್ಯಾಯ 15ನೇ ವಚನವನ್ನದಲ್ಲಿ ನಾವು ಗಮನಿಸುವುದಾದರೆ ಅಲ್ಲಿ ದೇವರ ವಾಕ್ಯ ಹೀಗೆ ತಿಳಿಸ್ತಕ್ಕಂಥದ್ದಾಗಿದೆ. ನೀನು ಆ ದೇವದೂತನು ನನಗೆ ಹೇಳಿದ್ದು, ಆ ಜಾರಸ್ತ್ರೀಯು ವಾಸಿಸಿರುವ ನೀರುಗಳನ್ನು ಕಂಡಿಯಲ್ಲ, ಅವು ಪ್ರಜೆ ಸಮೂಹ ಜನ ಭಾಷೆಗಳನ್ನು ಸೂಚಿಸುತ್ತದೆ ಎಂಬುದಾಗಿ ತಿಳಿಸ್ತಕ್ಕಂಥದ್ದಾಗಿದೆ. ಅಂದರೆ ಈ ಒಂದು ಮೃಗ ಎಲ್ಲಿಂದ ಬರತಕ್ಕಂಥದ್ದಾಗಿದೆ ಅಂತಂದರೆ, ಅನೇಕ ಜನ ವಸತಿ ಇರತಕ್ಕಂತಹ, ಅನೇಕ ಜನಗಳು ವಾಸವಾಗಿರ್ತಕ್ಕಂತಹ ಆ ಸ್ಥಳದಿಂದ ಏರು ಬರುವುದನ್ನು ನಾವು ನೋಡುವಂಥವರಾಗಿದ್ದೇವೆ. ಹಾಗಾದರೆ ಮೃಗ ಅನ್ನುವಂಥದ್ದು ಏನನ್ನು ಸೂಚಿಸ್ತಕ್ಕಂಥದ್ದಾಗಿದೆ? ಮೃಗ ಅನ್ನುವುದನ್ನು ಏನನ್ನು ಸೂಚಿಸ್ತಕ್ಕಂಥದ್ದಾಗಿದೆ ಅಂದರೆ, ಇದೇ ದಾನಿಯೇಲನ ಪುಸ್ತಕ 7ನೇ ಅಧ್ಯಾಯ 17ನೇ ವಚನದಲ್ಲಿ ನಾವು ನೋಡುವುದಾದರೆ ಅಲ್ಲಿ ದೇವರ ವಾಕ್ಯ ತಿಳಿಸ್ತಕ್ಕಂಥದ್ದಾಗಿದೆ. ಆ 4 ದೊಡ್ಡ ಮೃಗಗಳು ಲೋಕ ಸಾಕರದೊಳಗಿಂದ ಏರತಕ್ಕ 4 ರಾಜ್ಯಗಳು ಎಂಬುದಾಗಿ ತಿಳಿಸ್ತಕ್ಕಂಥದ್ದಾಗಿದೆ. ಅಂದರೆ ಒಂದು ರಾಜ್ಯವನ್ನ ಸೂಚಿಸುವಂಥದ್ದಾಗಿದೆ ಇದು. ಯಾಕೆಂದರೆ ಮೃಗ ಅನ್ನುವುದು ಸತ್ಯವೇದದಲ್ಲಿ ರಾಜ್ಯವನ್ನು ಸೂಚಿಸುವಂಥದ್ದಾಗಿದೆ. ಅಂದರೆ ಅನೇಕ ಜನಗಳು ವಾಸವಾಗಿರ್ತಕ್ಕಂತಹ ಒಂದು ಸ್ಥಳದಲ್ಲಿ ಈ ಒಂದು ಮೃಗ ಬರತಕ್ಕಂಥದ್ದಾಗಿದೆ, ಈ ಒಂದು ರಾಜ್ಯ ಏಳುವಂಥದ್ದಾಗಿದೆ ಎಂಬುದಾಗಿ ನಾವು ಪ್ರಕಟಣೆಯಲ್ಲಿ ಯೋಹಾನನು ತಿಳಿಸಿರತಕ್ಕಂಥ ವಿಚಾರಗಳನ್ನು ಅರ್ಥ ಮಾಡಿಕೊಳ್ಳಬಹುದಾಗಿದೆ. ಬಹಳ ಮುಖ್ಯವಾಗಿ ನಾವು ನೋಡುವಂತಹ ವಿಚಾರವೇನೆಂದರೆ, ಸಮುದ್ರ ಮತ್ತು ಮರಳು ಎರಡೂ ಸಹ ಒಂದಕ್ಕೊಂದು ಸಂಬಂಧವನ್ನು ಹೊಂದಿದೆ. ಭೂಮಿ ಮತ್ತು ಸಮುದ್ರ ಒಟ್ಟಿಗೆ ಸೇರುವ ಸ್ಥಳ ಏನೆಂದರೆ ಸಮುದ್ರ ಮತ್ತು ಮರಳು. ಅದೇ ರೀತಿಯಾಗಿ ನಾವು ನೋಡುವಂತಹ ವಿಚಾರವೇನೆಂದರೆ, ಈ ಒಂದು ವಿಚಾರದಲ್ಲಿ ಎರಡನೇ ಭಾಗವಾಗಿ ಭೂಮಿಯಿಂದ ಮತ್ತೊಂದು ಮೃಗ ಬರ್ತಕ್ಕಂಥದ್ದಾಗಿದೆ. ಸಮುದ್ರ ಮತ್ತು ಭೂಮಿಯಿಂದ ಎರಡು ಮೃಗಗಳು ಬರ್ತಕ್ಕಂಥದ್ದಾಗಿದೆ. ಅಂದರೆ ಒಂದು ಜನಗಳು ವಾಸವಾಗಿರ್ತಕ್ಕಂಥ ಸ್ಥಳದಿಂದಲೂ, ಇನ್ನೊಂದು ಜನಗಳು ವಿರಳವಾಗಿರ್ತಕ್ಕಂತಹ ಸ್ಥಳದಿಂದಲೂ ಬರತಕ್ಕಂತಹ ಮೃಗಗಳನ್ನು ನಾವು ನೋಡುವಂಥವರಾಗಿದ್ದೇವೆ. ಆದರೆ ಇಲ್ಲಿ ಮುಂದಿನ ಒಂದು ವಾಕ್ಯದಲ್ಲಿ ನಾವು ನೋಡುವಂತಹ ವಿಚಾರವೇನೆಂದರೆ, ಬಹಳ ಬಹಳ ಮುಖ್ಯವಾಗಿ ಆಶ್ಚರ್ಯವನ್ನು ಉಂಟು ಮಾಡುವಂತಹ ವಿಚಾರ ಏನು? ಪ್ರಕಟಣೆ ಪುಸ್ತಕ 13ನೇ ಅಧ್ಯಾಯ 2ನೇ ವಚನ ತಿಳಿಸ್ತಕ್ಕಂಥದ್ದಾಗಿದೆ. ನಾನು ಕಂಡ ಮೃಗವು ಚಿರತೆಯಂತಿತ್ತು, ಅದರ ಕಾಲುಗಳು ಕರಡಿಯ ಕಾಲುಗಳಂತೆಯೂ, ಅದರ ಬಾಯಿ ಸಿಂಹದ ಬಾಯಿಯಂತೆಯೂ ಇದ್ದವು. ಅದಕ್ಕೆ ಘಟಸರ್ಪನು ಶಕ್ತಿಯನ್ನು, ಸಿಂಹಾಸನವನ್ನು, ಮಹಾ ಅಧಿಕಾರವನ್ನು ಕೊಟ್ಟನು ಎಂಬುದಾಗಿ ದೇವರ ವಾಕ್ಯ ತಿಳಿಸ್ತಕ್ಕಂಥದ್ದಾಗಿದೆ. ಪ್ರಿಯ ಕೇಳುಗರೆ, ನೀವು ಗಮನಿಸಬೇಕಾದಂತಹ ಅತಿ ಮುಖ್ಯವಾದಂಥ ವಿಚಾರವೇನೆಂದರೆ, ಇಲ್ಲಿ ಈ ಮೃಗ ಯಾವ ಯಾವ ಗುಣಗಳನ್ನು ಹೊಂದಿತ್ತು, ಯಾವ ಯಾವ ಆಕಾರಗಳನ್ನು ಹೊಂದಿದೆ ಅಂದರೆ, ಚಿರತೆಯಂತೆ ಇತ್ತು, ಕರಡಿಯಂತೆ ಇತ್ತು, ಸಿಂಹದಂತೆ ಇತ್ತು ಎಂಬುದಾಗಿ ತಿಳಿಸ್ತಕ್ಕಂಥದ್ದಾಗಿದೆ. ಈ ಚಿರತೆ, ಕರಡಿ ಮತ್ತು ಈ ಒಂದು ಸಿಂಹ, ಇವುಗಳ ಒಂದು ವಿಚಾರವನ್ನು ನಾವು ಎಲ್ಲಿ ಕಲಿತಕ್ಕಂಥವರಾಗಿದ್ದೇವೆ? ಇವುಗಳ ವಿಚಾರವನ್ನು ದಾನಿಯೇಲನ ಪುಸ್ತಕ 7ನೇ ಅಧ್ಯಾಯದಲ್ಲಿ ನಾವು ಕಲಿಯುವಂಥವರಾಗಿದ್ದೇವೆ. ದಾನಿಯೇಲನ ಪುಸ್ತಕ 7ನೇ ಅಧ್ಯಾಯದಲ್ಲಿ ನಾವು ಓದುವುದಾದರೆ, ಅಲ್ಲೂ ಸಹ ಸಮುದ್ರವು ಗಾಳಿಯಿಂದ ಅಲ್ಲೋಲ ಕಲ್ಲವಲ್ಲ ಆಗುತ್ತಿರತಕ್ಕಂಥ ರೀತಿಯಲ್ಲಿ ದಾನಿಯೇಲನು ಒಂದು ದರ್ಶನವನ್ನು ಕಾಣುವಂಥವನಾಗಿದ್ದಾನೆ. ಆ ದರ್ಶನದಲ್ಲಿ ಒಂದು ಸಿಂಹವು ಸಮುದ್ರದೊಳಗಿಂದ ಬಂತು ಎಂಬುದಾಗಿಯೂ, ನಂತರ ಕರಡಿ ಬಂತು ಎಂಬುದಾಗಿಯೂ, ನಂತರ 4 ತಲೆಗಳ 4 ರೆಕ್ಕೆಗಳಿಂದ ಇರತಕ್ಕಂತಹ ಮೃಗ ಚಿರತೆಯು ಬಂತು ಎಂಬುದಾಗಿ, ನಂತರ 10 ಕೊಂಬುಗಳಿಂದ ಒಂದು ವಿಲಕ್ಷಣವಾದಂಥ ಮೃಗವು ಕಾಣಿಸಿಕೊಂಡಿತ್ತು ಎಂಬುದಾಗಿ, 10 ಕೊಂಬುಗಳ ಮಧ್ಯದಲ್ಲಿ 11ನೇ ಕೊಂಬು, ಒಂದು ಚಿಕ್ಕ ಕೊಂಬು ಬಂತು, ಅದು ಅಧಿಕಾರಕ್ಕೆ ಬಂದು 3 ಕೊಂಬುಗಳನ್ನು ಮುರಿದು ಹಾಕಿತು ಎಂಬುದಾಗಿ ದಾನಿಯೇಲನ ಪುಸ್ತಕ 7ನೇ ಅಧ್ಯಾಯದಲ್ಲಿ ತಿಳಿಸಿರ್ತಕ್ಕಂತಹ ಆ ವಿಚಾರವನ್ನು ನಾವು ಗಮನಿಸತಕ್ಕಂಥವರಾಗಿದ್ದೇವೆ. ಅದೇ ರೀತಿಯಾದಂತಹ ಗುಣಗಳನ್ನು ಹೊಂದಿರತಕ್ಕಂತಹ ಒಂದು ಮೃಗ, ಚಿರತೆಯಂತೆ ಇರತಕ್ಕಂತಹ ಮೃಗ ಇಲ್ಲಿ ದಾನಿಯೇಲನ ಪುಸ್ತಕ 13ನೇ ಅಧ್ಯಾಯದಲ್ಲಿ 2ನೇ ವಚನದಲ್ಲಿ ಎಷ್ಟೋ ವರ್ಷಗಳ ನಂತರ ಪದ್ಮೋಸ್ ದ್ವೀಪದಲ್ಲಿ ಇರತಕ್ಕಂತಹ ಯೋಹಾನನಿಗೆ ದೇವರು ತೋರಿಸುವಂಥವರಾಗಿದ್ದಾರೆ. ಅಂದು ದಾನಿಯೇಲನು ಕಂಡಂತಹ ಅದೇ ಕನಸನ್ನ ಇಲ್ಲಿ ನಾವು ನೋಡ್ತಕ್ಕಂಥವರಾಗಿದ್ದೇವೆ. ಪದ್ಮೋಸ್ ದ್ವೀಪದಲ್ಲಿರ್ತಕ್ಕಂತಹ ಯೋಹಾನನು ಸಹ ನೋಡುವಂಥವನಾಗಿದ್ದಾನೆ. ಅಂದರೆ ಆ ಮೃಗಗಳೆಲ್ಲವೂ ಸಹ ಒಂದು ರಾಜಕೀಯ ಶಕ್ತಿಯನ್ನ ಸೂಚಿಸ್ತಕ್ಕಂಥದ್ದಾಗಿದೆ. ಅದೇ ರೀತಿಯಾಗಿ ಈ ಮೃಗವು ಸಹ ರಾಜಕೀಯ ಶಕ್ತಿಯಾಗಿ ಹೊರಬಂದು ಆತ್ಮಿಕವಾಗಿಯೂ ಆಡಳಿತ ಮಾಡತಕ್ಕಂಥದ್ದಾಗಿದೆ ಎಂಬುದನ್ನ ಸೂಚಿಸ್ತಕ್ಕಂಥ ಒಂದು ಸಾಂಕೇತಿಕವಾಗಿ ದೇವರು ಇಲ್ಲಿ ತಿಳಿಸಿರ್ತಕ್ಕಂಥದ್ದನ್ನ ನಾವು ನೋಡ್ತಕ್ಕಂಥವರಾಗಿದ್ದೇವೆ. ಪ್ರಿಯ ಕೇಳುಗರೆ, ಈ ಎಲ್ಲಾ ಗುಣಗಳನ್ನ ಹೊಂದಿರತಕ್ಕಂತಹ ಒಂದು ವಿಚಿತ್ರವಾದಂತಹ ಮೃಗವನ್ನ ಇಲ್ಲಿ ನಾವು ನೋಡುವಂತವರಾಗಿದ್ದೇವೆ. ಅಂದರೆ ಇದು ಯಾರನ್ನ ಸೂಚಿಸ್ತಕ್ಕಂಥದ್ದಾಗಿದೆ ಅನ್ನುವುದನ್ನು ನಾವು ಅರ್ಥ ಮಾಡಿಕೊಳ್ಳಬೇಕಾದ್ರೆ ದಾನಿಯೇಲನ ಪುಸ್ತಕ 7ನೇ ಅಧ್ಯಾಯ, ಪ್ರಕಟಣೆ ಪುಸ್ತಕ 13ನೇ ಅಧ್ಯಾಯ, ಎರಡು ವಿಚಾರಗಳನ್ನು ಒಟ್ಟಾಗಿ ಸೇರಿ ನಾವು ಓದುವುದಾದರೆ ಎರಡೂ ಸಹ ಒಂದೇ ರೀತಿಯ ಅರ್ಥವನ್ನು ನೀಡ್ತಕ್ಕಂಥದ್ದಾಗಿದೆ. ಆ ಒಂದೇ ರೀತಿಯ ಅರ್ಥವನ್ನು ನೀಡುವುದರ ಮೂಲಕವಾಗಿ ಆ ಚಿಕ್ಕ ಕೊಂಬು ಯಾರನ್ನು ಸೂಚಿಸ್ತಕ್ಕಂಥದ್ದಾಗಿದೆ, ಮತ್ತೆ ಪ್ರಕಟಣೆ ಪುಸ್ತಕ 13ನೇ ಅಧ್ಯಾಯದಲ್ಲಿ ತಿಳಿಸಲ್ಪಡ್ತಕ್ಕಂತಹ ಆ ಮೃಗ ಯಾವುದು, ಎರಡನ್ನು ಸಹ ನಾವು ಅರ್ಥ ಮಾಡಿಕೊಂಡು ಎರಡೂ ಒಂದೇ ಮೃಗ ಎಂಬುದಾಗಿ ನಾವು ಬರಬಹುದಾಗಿದೆ. ಕೆಲವೊಂದು ವಿಚಾರಗಳನ್ನು ನಾವು ಗಮನಿಸೋಣ. ದೇವರ ವಾಕ್ಯ ತಿಳಿಸ್ತಕ್ಕಂಥದ್ದಾಗಿದೆ ದಾನಿಯೇಲನ ಪುಸ್ತಕ 7ನೇ ಅಧ್ಯಾಯ 25ನೇ ವಚನ, ಮತ್ತೆ ಪ್ರಕಟಣೆ ಪುಸ್ತಕ 13ನೇ ಅಧ್ಯಾಯ 6ನೇ ವಚನ. ಎರಡೂ ವಾಕ್ಯಗಳನ್ನು ನಾವು ಓದುವುದಾದರೆ ಎರಡೂ ಸಹ ದೇವ ದೂಷಣೆಯ ಮಾತುಗಳನ್ನು ಹಾಡ್ತಕ್ಕಂಥದ್ದಾಗಿದೆ, ಎರಡೂ ಸಹ ದೇವ ದೂಷಣೆಯ ಅಧಿಕಾರಗಳನ್ನು ಹೊಂದಿದೆ ಎಂಬುದಾಗಿ ತಿಳಿಸ್ತಕ್ಕಂಥದ್ದಾಗಿದೆ. ಅಲ್ಲೂ ಸಹ ಚಿಕ್ಕ ಕೊಂಬು ದೇವದೂಷಣ ಮಾಡುವ ಮಾತುಗಳನ್ನು ಆಡ್ತಕ್ಕಂಥದ್ದಾಗಿದೆ. ಇಲ್ಲೂ ಸಹ ಈ ಒಂದು ಸಮುದ್ರದಿಂದ ಹೇರಿ ಬರ್ತಕ್ಕಂಥ ಮೃಗ ಅದೂ ಸಹ ದೇವದೂಷಣ ಮಾತುಗಳನ್ನು ಹಾಡ್ತಕ್ಕಂಥದ್ದಾಗಿದೆ. ಎರಡನೇದಾಗಿ ನಾವು ದಾನಿಯೇಲನ ಪುಸ್ತಕ 7ನೇ ಅಧ್ಯಾಯ 21ನೇ ವಚನ ಮತ್ತು ಪ್ರಕಟಣೆ ಪುಸ್ತಕ 13ನೇ ಅಧ್ಯಾಯ 7ನೇ ವಚನ ಎರಡನ್ನು ಸಹ ಒಟ್ಟಾಗಿ ಸೇರಿಸಿ ನಾವು ಓದುವುದಾದರೆ ಈ ಎರಡೂ ಸಹ ಜನಗಳ ಮೇಲೆ ಯುದ್ಧ ಮಾಡುವಂಥದ್ದಾಗಿದೆ, ಹಿಂಸಿಸುವಂಥದ್ದಾಗಿದೆ, ಅದರಲ್ಲೂ ಸಹ ದೇವ ಜನರನ್ನ ಹಿಂಸಿಸುವಂತಹ ಒಂದು ವಿಚಾರವಾಗಿದೆ. ಮತ್ತೆ ನಾವು ನೋಡ್ತಕ್ಕಂಥದ್ದು ಎರಡಕ್ಕೂ ಸಹ ಬಡಾಯಿ ಕೊಚ್ಚಿಕೊಳ್ಳುವ ಬಾಯಿಯನ್ನ ಕೊಡಲ್ಪಡ್ತು ಎಂಬುದಾಗಿ ದಾನಿಯೇಲನ ಪುಸ್ತಕ 7ನೇ ಅಧ್ಯಾಯ 8ನೇ ವಚನ ಮತ್ತು 20ನೇ ವಚನದಲ್ಲಿಯೂ ಪ್ರಕಟಣೆ ಪುಸ್ತಕ 13ನೇ ಅಧ್ಯಾಯ 5ನೇ ವಚನದಲ್ಲಿ ನಾವು ನೋಡುವಂತೆವರಾಗಿದ್ದೇವೆ. ನಂತರ ಚಿಕ್ಕ ಕೊಂಬು ಅನ್ನೇ ರೋಮಿನ ಮಧ್ಯದಿಂದ ಬಂತು ಎಂಬುದಾಗಿ ನಾವು ನೋಡುವಂತೆವರಾಗಿದ್ದೇವೆ. ಅಲ್ಲಿ 10 ಕೊಂಬುಗಳ ಮಧ್ಯೆ 11ನೇ ಕೊಂಬು ಬಂತು ಎಂಬುದಾಗಿ, ಅಂದರೆ 10 ಕೊಂಬುಗಳು ರೋಮ್ನಿಂದ ವಿಭಾಗವಾಗಿರ್ತಕ್ಕಂತಹ ಅನ್ಯ ರೋಮಿನಿಂದ ವಿಭಾಗವಾಗಿರ್ತಕ್ಕಂಥ ರಾಜ್ಯಗಳನ್ನು ಸೂಚಿಸ್ತಕ್ಕಂಥದ್ದಾಗಿದೆ. ಇಲ್ಲೂ ಸಹ ನಾವು ನೋಡ್ತಕ್ಕಂಥವರಾಗಿದ್ದೇವೆ ಯಾರು ಈ ಒಂದು ಸಮುದ್ರದಿಂದ ಏರಿ ಬರ್ತಕ್ಕಂತಹ ಮೃಗಕ್ಕೆ ಅಧಿಕಾರವನ್ನ ಸಿಂಹಾಸನವನ್ನ ಕೊಟ್ಟರು ಎಂದರೆ ಅನ್ಯ ರೋಮ್. ಅದನ್ನು ನಾವು ಪ್ರಕಟಣೆ ಪುಸ್ತಕ 13ನೇ ಅಧ್ಯಾಯ 2ನೇ ವಚನದಲ್ಲಿ ನಾವು ನೋಡುವಂತೆವರಾಗಿದ್ದೇವೆ. ಮೃಗ ಅದೇ ಸಮಯದಲ್ಲಿ ಬಂತು ಎಂಬುದಾಗಿ, ಯಾಕೆಂದರೆ ಘಟಸರ್ಪನಿಗೆ ಈ ಮೃಗ ಹೋಲಿಕೆಯಾಗಿದೆ. ಅನ್ನೆ ರೋಮ್ ಸಹ ಘಟಸರ್ಪನಿಗೆ ಹೋಲಿಕೆಯಾಗಿರ್ತಕ್ಕಂಥದ್ದನ್ನು ನಾವು ನೋಡುವಂತೆವರಾಗಿದ್ದೇವೆ. ನಂತರ ಈ ಎರಡೂ ಅಧಿಕಾರಗಳು 3.5 ವರ್ಷ ಅಂದರೆ 42 ತಿಂಗಳುಗಳು ಅಲ್ಲವೇ 1260 ದಿನಗಳು ಅಂದರೆ ವರ್ಷಕ್ಕೆ ನಾವು ನೋಡುವುದಾದರೆ ಈ ಎಲ್ಲವೂ ಸಹ 1260 ವರ್ಷಗಳ ಕಾಲ ಅಲ್ಲಿ ಚಿಕ್ಕ ಕೊಂಬುವು ಇಲ್ಲಿ ಸಮುದ್ರದಿಂದ ಹೇರಿ ಬರ್ತಕ್ಕಂಥ ಮೃಗವು ಎರಡು ಸಹ ಆಡಳಿತ ಮಾಡಿತು ಎಂಬುದಾಗಿ ದಾನಿಯೇಲನ ಪುಸ್ತಕ 7ನೇ ಅಧ್ಯಾಯ 25ನೇ ವಚನದಲ್ಲಿಯೂ ಪ್ರಕಟಣೆ ಪುಸ್ತಕ 13ನೇ ಅಧ್ಯಾಯ 5ನೇ ವಚನದಲ್ಲಿ ನಾವು ನೋಡುವಂತೆವರಾಗಿದ್ದೇವೆ. ಇನ್ನು 1260 ದಿನಗಳು ಅಂದರೆ ವರ್ಷಗಳು ಅಂತ್ಯದಲ್ಲಿ ಚಿಕ್ಕ ಕೊಂಬು ಅಧಿಕಾರ ಹೋಗ್ತಕ್ಕಂಥದ್ದಾಗಿದೆ ಎಂಬುದಾಗಿ ದಾನಿಯೇಲನ ಪುಸ್ತಕ 7ನೇ ಅಧ್ಯಾಯ 25ನೇ ವಚನ ತಿಳಿಸ್ತಕ್ಕಂಥದ್ದಾಗಿದೆ. ಅದೇ ರೀತಿಯಾಗಿ ಈ ಅಂತ್ಯಕಾಲದಲ್ಲಿ ಚಿರತೆಯಿಂದ ಅಂತಿದ್ದ ಮೃಗವು ಸೆರೆಗೆ ಹೋಗುತ್ತದೆ ಎಂಬುದಾಗಿ ಇದೇ ಪ್ರಕಟಣೆ ಪುಸ್ತಕ 13ನೇ ಅಧ್ಯಾಯ 10ನೇ ವಚನ ಸೂಚಿಸ್ತಕ್ಕಂಥದ್ದಾಗಿದೆ. ಅಂದರೆ ಏನು ನಡೆಯಿತು ಅಂದರೆ ನಾವು ನೋಡ್ತಕ್ಕಂಥವರಾಗಿದ್ದೇವೆ ಈ ಚಿಕ್ಕ ಕೊಂಬು ಬಿದ್ದು ಹೋಯಿತು ಎಂಬುದಾಗಿ ಅಲ್ಲಿ ತಿಳಿಸ್ತಕ್ಕಂಥದ್ದಾಗಿದೆ. ಮರಣಕರವಾದಂಥ ಗಾಯ ಬಂತು ಅದಕ್ಕೆ ಎಂಬುದಾಗಿ ತಿಳಿಸ್ತಕ್ಕಂಥದ್ದಾಗಿದೆ. ಅದೇ ರೀತಿಯಾಗಿ ಪ್ರಕಟಣೆ ಪುಸ್ತಕ 13ನೇ ಅಧ್ಯಾಯ 10ನೇ ವಚನವೂ ಸಹ ಪೋಪ್ ಸೆರೆಗೆ ತೆಗೆದುಕೊಂಡು ಹೋದಂಥದ್ದನ್ನು ಸೂಚಿಸ್ತಕ್ಕಂಥದ್ದಾಗಿದೆ. ಪೋಪ್ ಮಾರ್ಗ 1798ರಲ್ಲಿ ಫ್ರಾನ್ಸ್ನಿಂದ ದಕ್ಕುವುದರ ಮೂಲಕವಾಗಿ ಅದನ್ನು ತೆಗೆದುಕೊಂಡು ಹೋಗಿ ಸೆರೆಯಲ್ಲಿ ಹಾಕುವಂಥದ್ದ ವಿಚಾರವನ್ನು ಸೂಚಿಸ್ತಕ್ಕಂಥದ್ದಾಗಿದೆ. ಎರಡು ವಿಚಾರಗಳು ಒಂದೇ ವಿಚಾರವನ್ನು ಸೂಚಿಸುವ ಕಾರಣದಿಂದ ಎರಡೂ ಸಹ ಯಾರನ್ನು ಸೂಚಿಸ್ತಕ್ಕಂಥದ್ದಾಗಿದೆ, ಆ ಚಿಕ್ಕ ಕೊಂಬಿರಬಹುದು, ಈ ಪ್ರಕಟಣೆ ಪುಸ್ತಕ 13ನೇ ಅಧ್ಯಾಯದಲ್ಲಿ ತಿಳಿಸಲ್ಪಡ್ತಕ್ಕಂಥ ಮೊದಲನೇ ಮೃಗ ಎಂದು ಹೇಳುವಂತಹ ಸಮುದ್ರದಿಂದ ಹೇರಿ ಬರತಕ್ಕಂಥ ಮೃಗ. ಎಲ್ಲಾ ವಿಚಾರಗಳನ್ನು ನಾವು ಸತ್ಯವೇದದಿಂದ ಓದಿ ಅರ್ಥ ಮಾಡಿಕೊಂಡಾಗ ನಮಗೆ ಬರ್ತಕ್ಕಂತಹ ವಿಚಾರವೇನೆಂದರೆ ಇದು ಪೋಪ್ ಮಾರ್ಗದ ಕಥೋಲಿಕ ಸಭೆಯನ್ನು ಸೂಚಿಸ್ತಕ್ಕಂಥದ್ದಾಗಿದೆ ಎಂಬುದನ್ನು ನಾವು ದೇವರ ವಾಕ್ಯದ ಮುಖಾಂತರವಾಗಿ ತಿಳಿದುಕೊಳ್ಳಬಹುದಾಗಿದೆ. ಪ್ರಿಯ ಕೇಳುಗರೆ, ಅಂದ್ರೆ ಘಟಸರ್ಪನು ಶಕ್ತಿಯನ್ನು ಸಿಂಹಾಸನವನ್ನು ಮಹಾ ಅಧಿಕಾರವನ್ನ ಕೊಟ್ಟನು ಎಂಬುದಾಗಿ ತಿಳಿಸ್ತಕ್ಕಂಥದ್ದಾಗಿದೆ. ಪ್ರಕಟಣೆ ಪುಸ್ತಕ 12ನೇ ಅಧ್ಯಾಯದಲ್ಲಿ ನಾವು ನೋಡ್ತಕ್ಕಂಥದ್ದಾಗಿದ್ದೇವೆ. ಘಟಸರ್ಪನನ್ನ ಸೈತಾನನಿಗೆ ಹೋಲಿಸಲ್ಪಟ್ಟಿದೆ. ಸೈತಾನನು ಅನ್ಯ ರೋಮಿನ ಮೂಲಕವಾಗಿ ಕೆಲಸ ಮಾಡುವಂತೆವನಾಗಿದ್ದನು. ಅಲ್ಲಿ ಕ್ರಿಸ್ತನನ್ನ ಕೊಲ್ಲಲು ಹೆರೋದನನ್ನ ಉಪಯೋಗಿಸಿಕೊಂಡನು. ಅವನ ನಂತರವಾಗಿ ನಾವು ನೋಡ್ತಕ್ಕಂಥರಾಗಿದ್ದೇವೆ. ಅದೇ ವಿಚಾರವನ್ನ ನಾವು ತೆಗೆದುಕೊಂಡು ಹೋಗುವುದಾದ್ರೆ ಈ ಒಂದು ವಿಚಾರಕ್ಕೆ ಪ್ರಕಟಣೆ ಪುಸ್ತಕ 13ನೇ ಅಧ್ಯಾಯದಲ್ಲಿ ತಿಳಿಸಲ್ಪಟ್ಟಿರ್ತಕ್ಕಂಥ ಆ ಮೃಗಕ್ಕೆ ಯಾರ ಅಧಿಕಾರವನ್ನು ಕೊಟ್ಟರು ಅಂದ್ರೆ ಘಟಸರ್ಪ, ಅಂದ್ರೆ ಹನ್ನೆ ರೋಮ್ ಅಧಿಕಾರವನ್ನು ಕೊಡುತ್ತೆ ಎಂಬುದಾಗಿ ತಿಳಿಸ್ತಕ್ಕಂಥದ್ದಾಗಿದೆ. ಸಿಂಹಾಸನವನ್ನು ಕೊಡುವುದರ ಮೂಲಕವಾಗಿ ಅದಕ್ಕೆ ಆಡಳಿತ ಮಾಡತಕ್ಕಂಥ ಎಲ್ಲಾ ಹಕ್ಕನ್ನ ಕೊಡ್ತು ಎಂಬುದನ್ನು ನಾವು ನೋಡ್ತಕ್ಕಂಥವರಾಗಿದ್ದೇವೆ. ಪ್ರಿಯ ಕೇಳುಗರೆ, ಇದೆಲ್ಲವೂ ಸಹ ಆಶ್ಚರ್ಯಕರವಾಗಿರ್ಬೋದು, ಆದರೆ ಇತಿಹಾಸದಲ್ಲಿಯೂ ಸತ್ಯವೇದದಲ್ಲಿಯೂ ಎರಡನ್ನು ಹೊಂದಾಣಿಕೆ ಮಾಡಿ ನೋಡುವುದಾದರೆ ಇತಿಹಾಸ ಸತ್ಯವೇದಕ್ಕೆ ಪುಷ್ಟೀಕರಿಸುವಂತಹ ವಾಕ್ಯವನ್ನು ನಾವು ನೋಡುವಂತೆವರಾಗಿದ್ದೇವೆ. ಕ್ರಿಸ್ತ ಸಕ 330ರಲ್ಲಿ ಕಾನ್ಸ್ಟೆಂಟೈನ್ ನೋಬಲ್ ಅಂತಕ್ಕಂತಹ ಒಬ್ಬ ರಾಜನು, ಅನ್ಯ ರೋಮಿನ ರಾಜನು ಏನ್ ಮಾಡ್ತಕ್ಕಂಥನಾಗಿದ್ದಾನೆ ಅಂತಂದ್ರೆ ಪೋಪ್ನ ಘನತೆಗೆ ಸಹಾಯ ಮಾಡುವಂತವನಾಗಿದ್ದಾನೆ. ಅವನು ಇಟಲಿಯನ್ನ ಬಿಟ್ಟುಕೊಟ್ಟು ಕಾನ್ಸ್ಟೆಂಟ್ ನೋಬಲ್ಗೆ ಹೊಸ ರಾಜಧಾನಿಯನ್ನಾಗಿ ತೆಗೆದುಕೊಂಡು ಹೋಗ್ತಕ್ಕಂಥವನಾಗಿದ್ದಾನೆ. ಈಗ ತುರ್ಕಿ ಸಂಸ್ಥಾನದ ಈಸ್ಟನ್ಬುಲ್ ಅನ್ನುವಂತಹ ಸ್ಥಳವಾಗಿದೆ. ಆಗಿನ ಕಾಲಘಟ್ಟದಲ್ಲಿ ಈ ಕಾನ್ಸ್ಟೆಂಟೈನ್ ನೋಬಲ್ ಏನ್ ಮಾಡ್ತಕ್ಕಂಥವನಾಗಿದ್ದಾನೆ ಅಂತಂದ್ರೆ ತನ್ನ ಸಿಂಹಾಸನವನ್ನ ಬದಲಾಯಿಸ್ತಕ್ಕಂಥವನಾಗಿದ್ದಾನೆ. ಬದಲಾಯಿಸುವುದರ ಮೂಲಕವಾಗಿ ಏನು ಆ ಇಟಲಿಯಲ್ಲಿ ಕಾಲಿರ್ತಕ್ಕಂಥ ಜಾಗಕ್ಕೆ ಯಾರು ಬರ್ತಕ್ಕಂಥವರಾಗಿದ್ದಾರೆ ಅಂತಂದ್ರೆ ಪೋಪ್ ಮಾರ್ಗವು ಕಾಲಿಡ್ತಕ್ಕಂಥದ್ದಾಗಿದೆ. ಅಂದ್ರೆ ಯಾರು ಪೋಪಿಗೆ ಅಧಿಕಾರನ ಕೊಟ್ಟರು, ಯಾರು ಕೊಟ್ಟರು ಅಂತಂದ್ರೆ ಈ ಅನ್ಯ ಮಾರ್ಗದ ರೋಮ್, ಘಟಸರ್ಪಕ್ಕೆ ಹೋಲಿಸಿರ್ತಕ್ಕಂಥ ಅನ್ಯ ಮಾರ್ಗದ ರೋಮ್. ಅದಕ್ಕೋಸ್ಕರವೇ ಪ್ರಕಟಣೆ ಪುಸ್ತಕ 13ನೇ ಅಧ್ಯಾಯದಲ್ಲಿ ತಿಳಿಸ್ತಕ್ಕಂಥದ್ದಾಗಿದೆ. ಪ್ರಿಯ ಕೇಳುಗರೆ, ಏನೆಂಬುದಾಗಿ ನಾವು ನೋಡಬೇಕಾದ್ರೆ ಘಟಸರ್ಪನು ಅಧಿಕಾರವನ್ನ ಸಿಂಹಾಸನವನ್ನ ಕೊಟ್ಟನು ಎಂಬುದಾಗಿ. ಅದಕ್ಕೋಸ್ಕರವೇ ದೇವರ ವಾಕ್ಯದಲ್ಲಿ ಬಹಳ ಸ್ಪಷ್ಟವಾಗಿ ತಿಳಿಸುವ ಹಾಗೆ ಇಲ್ಲಿ ಒಬ್ರು ಈ ರೀತಿಯಾಗಿ ಬರೀತಕ್ಕಂಥರಾಗಿದ್ದಾರೆ. ಅಮೆರಿಕನ್ ಕ್ಯಾಥೆಡ್ರಲ್ ಕ್ವಾರ್ಟ್ರಲ್ ರಿವ್ಯೂ ಎನ್ನುವಂತಹ ಪುಸ್ತಕದಲ್ಲಿ ಏಪ್ರಿಲ್ 1911ರಲ್ಲಿ ಹೊರಗಡೆ ಬಂದಿರತಕ್ಕಂತಹ ಆ ಒಂದು ಪತ್ರಿಕೆಯಲ್ಲಿ ತಿಳಿಸ್ತಕ್ಕಂಥದ್ದಾಗಿದೆ. ಸೀಸರನ ಸಿಂಹಾಸನವನ್ನು ನಮ್ರ ಭಾವದಿಂದ ಪ್ರವೇಶಿಸಿ ಕ್ರಿಸ್ತನ ಪ್ರತಿನಿಧಿಯು ಅನೇಕ ಶತಮಾನಗಳಿಂದ ಚಕ್ರವರ್ತಿಗಳು ಮತ್ತು ರಾಜರು ಗೌರವ ಸಲ್ಲಿಸಲು ರಾಜರನ್ನವನ್ನ ತೆಗೆದುಕೊಂಡನು ಎಂಬುದಾಗಿ ತಿಳಿಸ್ತಕ್ಕಂಥದ್ದಾಗಿದೆ. ಹೌದು ಪ್ರಿಯ ಕೇಳುಗರೆ, ನಾವಿಲ್ಲಿ ನೋಡ್ತಕ್ಕಂಥವರಾಗಿದ್ದೇವೆ. ಈ ಒಂದು ಮೃಗ ಸಮುದ್ರದಿಂದ ಹೇರಿ ಬಂದು ಘಟಸರ್ಪನು ಅದಕ್ಕೆ ಅಧಿಕಾರವನ್ನು ಕೊಡುವುದರ ಮುಖಾಂತರವಾಗಿ ದೇವ ದೂಷಣೆಯ ಮಾತುಗಳನ್ನ ಹಾಡಿತು ಎಂಬುದಾಗಿ ತಿಳಿಸ್ತಕ್ಕಂಥದ್ದಾಗಿದೆ. ಏನು ದೇವದೂಷಣ ಮಾತುಗಳು? ಸತ್ಯವೇದದಲ್ಲಿ ಎರಡು ದೇವದೂಷಣ ಮಾತುಗಳು, ತನ್ನನ್ನು ತಾನು ದೇವರೆಂದು ಹೇಳಿಕೊಳ್ತಕ್ಕಂಥದ್ದು ದೇವದೂಷಣೆ. ಇನ್ನೊಂದು, ನಾನು ಮನುಷ್ಯರ ಪಾಪಗಳನ್ನ ಸಮಿಸ್ತೇನೆ ಎಂಬುದಾಗಿ ಹೇಳ್ತಕ್ಕಂಥದ್ದು ದೇವದೂಷಣೆ. ಎರಡನ್ನು ಸಹ ಕಥೋಲಿಕ ಸಭೆ ಇವತ್ತು ಮಾಡ್ತಕ್ಕಂಥದ್ದನ್ನ ನಾವು ನೋಡ್ತಕ್ಕಂಥರಾಗಿದ್ದೇವೆ. ನಾವು ಜನಗಳ ತಪ್ಪನ್ನ ಸಮಿಸ್ತೇವೆ ಎಂಬುದಾಗಿ ಹೇಳ್ತಕ್ಕಂಥರಾಗಿದ್ದಾವೆ, ಮತ್ತು ತನ್ನನ್ನ ತಾನು ದೇವರ ಪ್ರತಿನಿಧಿ ಎಂಬುದಾಗಿ ಪೋಪ್ ಹೇಳಿಕೊಳ್ಳಿರ್ತಕ್ಕಂಥದ್ದನ್ನ ನಾವು ನೋಡ್ತಕ್ಕಂಥರಾಗಿದ್ದೇವೆ. ಎರಡು ದೂಷಣೆಯನ್ನ ಮಾಡ್ತು. ಇದು ದಾನಿಯೇಲನ ಪುಸ್ತಕದಲ್ಲೂ ಸರಿ, ಪ್ರಕಟಣೆ ಪುಸ್ತಕದಲ್ಲೂ ಸರಿ, 7 ಹಾಗೆ 42 ತಿಂಗಳುಗಳು ಅಂದ್ರೆ 3.5 ವರ್ಷಗಳು ಅಂದ್ರೆ 1260 ವರ್ಷಗಳ ಕಾಲ, ಅಂದ್ರೆ ಕ್ರಿಸ್ತ ಸಕ 538ರಿಂದ 1798ರವರೆಗೆ ಆಡಳಿತ ಮಾಡಿ ಅನೇಕ ಜನರನ್ನ, ದೈವ ಜನರನ್ನ ಹಿಂಸೆ ಪಡಿಸಿ ನಾಶಪಡಿಸಿತು ಎಂಬುದಾಗಿ ನಾವು ನೋಡ್ತಕ್ಕಂಥವರಾಗಿದ್ದೇವೆ. ಆದರೆ 1798ರಲ್ಲಿ ನೆಪೋಲಿಯನ್ ಬೋನಪಾರ್ಟಿಯ ದಂಡನಾಯಕನಾದಂತಹ ಬರ್ತಿಯರ್ ಏನ್ ಮಾಡ್ತಕ್ಕಂಥವನಾಗಿದ್ದಾನೆ ಅಂದ್ರೆ ಪೋಪ್ ಅನ್ನ ಸೆರೆಗೆ ಹಿಡಿದುಕೊಂಡು ಹಾಕಿ ನೆಂದಿಗೂ ಸಹ ಪೋಪ್ ಬರೋದಿಲ್ಲ, ಪೋಪ್ ಇಲ್ಲದಂತಹ ಒಂದು ಧಾರ್ಮಿಕ ಜೀವಿತ, ರಾಜನಿಲ್ಲದಂತಹ ಒಂದು ರಾಜ್ಯ ಎಂಬುದಾಗಿ ಎಲ್ಲರೂ ನೆನೆಸಿಕೊಂಡಿದ್ದರು. ಇದನ್ನೇ ಸತ್ಯವೇದ ಮರಣಕರ ಗಾಯ ಎಂಬುದಾಗಿ ತಿಳಿಸ್ತಕ್ಕಂಥದ್ದಾಗಿದೆ. ಆದರೆ ಈ ಮರಣಕರ ಗಾಯ ವಾಸಿಯಾಯಿತು ಎಂಬುದಾಗಿ ಮತ್ತೆ ದೇವರ ವಾಕ್ಯ ತಿಳಿಸ್ತಕ್ಕಂಥದ್ದಾಗಿದೆ. ಯಾವ ರೀತಿಯಲ್ಲಿ ಈ ಮರಣಕರ ಗಾಯ ವಾಸೆ ಆಯಿತು ಎಂಬುದಾಗಿ ನಾವು ನೋಡಬೇಕಾದರೆ, ಇದು ತಾನು ಮತ್ತೆ ಏನ್ ಬಂತು ಅಂತಂದ್ರೆ ಸ್ವಲ್ಪ ದಿನಗಳಲ್ಲಿಯೇ, ಅಂದ್ರೆ 1929ರಲ್ಲಿ ಲೇಟ್ರನ್ ಟಿಟಿಯ ಮುಖಾಂತರವಾಗಿ, ಆ ಒಪ್ಪಂದದ ಮುಖಾಂತರವಾಗಿ ವ್ಯಾಟಿಕನ್ ಸಿಟಿಯನ್ನ 108 ಎಕರೆ ಇರತಕ್ಕಂಥ ವ್ಯಾಟಿಕನ್ ಸಿಟಿಯನ್ನ ಪೋಪಿಗೆ ಅಧಿಕಾರವಾಗಿ ಕೊಡಲ್ಪಡುತ್ತು ಪ್ರಿಯರೇ. ಈಗ ಅದಕ್ಕೆ ರಾಜಕೀಯವಾಗಿ ಯಾವುದೇ ಶಕ್ತಿ ಇಲ್ಲ, ಆದರೆ ಧಾರ್ಮಿಕವಾಗಿ ತನ್ನ ಶಕ್ತಿಯನ್ನ ಬಲಪಡಿಸಿಕೊಂಡಿದೆ. ಪ್ರೊಟೆಸ್ಟೆಂಟರು ಸಹ ಅಂದು 1517ರಲ್ಲಿ ಮಾರ್ಟಿನ್ ಲೂಥರ್ ಏನ್ ಮಾಡಿದ್ರು ಅಂತಂದ್ರೆ, ಈ ಒಂದು ಸಭೆ ನಮಗೆ ಬೇಕಾಗಿಲ್ಲ, ತಪ್ಪಾದಂತಹ ಸಭೆ ಬೇಕಾಗಿಲ್ಲ ಎಂಬುದಾಗಿ ಅದಕ್ಕೆ ವಿರುದ್ಧವಾಗಿ ಅವರು ನಿಂತರು. ಅದಕ್ಕೆ ಕಥೋಲಿಕ ಸಭೆ ಅವರನ್ನ ಪ್ರೊಟೆಸ್ಟ್ ಮಾಡಿತು ಪ್ರಿಯರೇ. ಹೊರಗಡೆ ಬಂದರು ಪ್ರೊಟೆಸ್ಟೆಂಟರು, ಹಿಂದು ಏನಾಗಿದ್ದಾರೆ ಅಂತಂದ್ರೆ ಇದೋ ಕಥೋಲಿಕ ಸಭೆ ಜೊತೆಯಲ್ಲಿ ಹೊಂದಾಣಿಕೆ ಆಗಿದ್ದಾರೆ. 2017 ಅವರ ಜೊತೆ ಒಪ್ಪಂದ ಮಾಡಿಕೊಂಡು ನಾವೆಲ್ಲರೂ ಒಟ್ಟಾಗಿದ್ದೇವೆ ಎಂಬುದಾಗಿ ಹೇಳಿದ್ದಾರೆ. ತಾನು ಮಾಡಿದಂತಹ ಅಧಿಕಾರವನ್ನ ಪಡೆದುಕೊಂಡು ಈ ಲೋಕಕ್ಕೆ ಭಾನುವಾರ ಕಾನೂನು ಆಚರಣೆಗೆ ತರಲು ಅಡ್ಡಿಯಾಗಿರ್ತಕ್ಕಂಥ ಪ್ರೊಟೆಸ್ಟೆಂಟರನ್ನ ತಮ್ಮ ಸಂಗಡ ಸೇರಿಸಿಕೊಂಡಿದ್ದಾರೆ. ಈಗ ಅದಕ್ಕೆ ಧಾರ್ಮಿಕವಾದ ಶಕ್ತಿ ಬಂದಿದೆ. ಮರಣಕರ ಗಾಯ ಧಾರ್ಮಿಕವಾಗಿ ವಾಸಿಯಾಗಿದೆ, ಆದರೆ ರಾಜಕೀಯವಾಗಿ ಅದು ತನ್ನನ್ನ ನೆಲೆ ಮಾಡಿಕೊಳ್ಳಲು ಎರಡನೇ ಮೃಗದ ಸಹಾಯವನ್ನ ಕೇಳ್ತಕ್ಕಂಥದ್ದಾಗಿದೆ. ಆ ಎರಡನೇ ಮೃಗ ಯಾರೆಂಬುದಾಗಿ ಮುಂದಿನ ದಿನಗಳಲ್ಲಿ ನಾವು ನೋಡೋಣ ಪ್ರಿಯರೇ. ಹೌದು ಪ್ರಿಯ ಕೇಳುಗರೆ, ಪ್ರಕಟಣೆ ಪುಸ್ತಕದಲ್ಲಿ ತಿಳಿಸಲ್ಪಟ್ಟಿರತಕ್ಕಂತಹ ವಿಚಾರಗಳು ಹೆಚ್ಚು ಕಡಿಮೆ ಎಲ್ಲವೂ ಸಹ ನೆರವೇರಿದೆ ನಮ್ಮ ಕಣ್ಣ ಮುಂದೆಯೇ. ಈ ಒಂದು ಮೃಗ ಏನ್ ಮಾಡ್ತಕ್ಕಂಥದ್ದಾಗಿದೆ ಅಂತಂದ್ರೆ ಗೋಸಿಂಬೆ ರೀತಿಯಲ್ಲಿ ಹೊರಗೊಂದು ಒಳಗೊಂದು ಮಾಡ್ತಕ್ಕಂಥದ್ದಾಗಿದೆ. ಅಂದ್ರೆ ದೇವರ ವಾಕ್ಯದಲ್ಲಿ ನಾವು ನೋಡ್ತಕ್ಕಂಥರಾಗಿದ್ದೇವೆ. ಈ ಒಂದು ವಿಚಾರವಾಗಿ ನಾವು ನೋಡಬೇಕಾದರೆ ಎಲ್ಲರಿಗೂ ಕೈಯಲ್ಲೂ ಸಹ ಸ್ಮಾರ್ಟ್ ಫೋನ್ ಅಂತಕ್ಕಂಥದ್ದಿದೆ. ಅದರಲ್ಲಿ ನೀವು ಹೋಗಿ 7 ಬೆಟ್ಟಗಳ ಮಧ್ಯೆ ಕೂತಿರ್ತಕ್ಕಂತಹ ಪಟ್ಟಣ ಯಾವುದೆಂಬುದಾಗಿ ನಿಮ್ಮ ಸ್ಮಾರ್ಟ್ ಫೋನ್ ಅಲ್ಲಿ ಹೋಗಿ ನೀವು ಟೈಪ್ ಮಾಡಿ ನೋಡಿ ಪ್ರಿಯರೇ. ಅದು ಯಾವುದನ್ನ ತೋರಿಸ್ತಕ್ಕಂಥದ್ದಾಗಿದೆ ಅಂತಂದ್ರೆ ಇಟಲಿಯಲ್ಲಿರ್ತಕ್ಕಂತಹ ವ್ಯಾಟಿಕನ್ ಪಟ್ಟಣವನ್ನ ಸೂಚಿಸ್ತಕ್ಕಂಥದ್ದಾಗಿದೆ. ಅಂದರೆ ಈ ಒಂದು ಸತ್ಯವೇದದಲ್ಲಿ ತಿಳಿಸಿರ್ತಕ್ಕಂತಹ ಈ ಒಂದು ವಾಕ್ಯಗಳು ಯಾವ ರೀತಿಯಲ್ಲಿ ನಮ್ಮ ಕಣ್ಣ ಮುಂದೆ ನೆರವೇರತಕ್ಕಂಥದ್ದಾಗಿದೆ ಎಂಬುದಾಗಿ ನಾವು ನೋಡಬಹುದಾಗಿದೆ. ಹಾಗಾಗಿ ಮೊದಲನೇ ಮೃಗ ಸಮುದ್ರದಿಂದ ಹೇರಿ ಬರ್ತಕ್ಕಂಥ ಮೃಗ ಯಾರನ್ನ ಸೂಚಿಸ್ತಕ್ಕಂಥದ್ದಾಗಿದೆ ಅಂತಂದ್ರೆ ಅದು ಪೋಪ್ ಮಾರ್ಗದ ಕಥೋಲಿಕ ಸಭೆಯನ್ನ ಸೂಚಿಸ್ತಕ್ಕಂಥದ್ದಾಗಿದೆ. ಧಾರ್ಮಿಕವಾಗಿ ಎಲ್ಲಾ ಶಕ್ತಿಯನ್ನ ಪಡೆದುಕೊಂಡು ತನ್ನ ಕಾನೂನನ್ನ ಈ ಲೋಕಕ್ಕೆ ತರಲಿಕ್ಕೋಸ್ಕರ ರಾಜಕೀಯ ಶಕ್ತಿಗೋಸ್ಕರ ಹುಡುಕಾಡ್ತಕ್ಕಂಥದ್ದಾಗಿದೆ. ಆ ರಾಜಕೀಯ ಶಕ್ತಿ ಯಾವುದು, ಎರಡನೇ ಮೃಗ ಸಹಾಯ ಮಾಡತಕ್ಕಂಥ ಮೃಗ ಯಾವುದು ಎಂಬುದನ್ನ ನಾವು ಮುಂದಿನ ದಿನಗಳಲ್ಲಿ ಕಲಿಯೋಣ. ಹೌದು ಪ್ರಿಯ ಕೇಳುಗರೆ, ಇದನ್ನು ನೀವು ಅರ್ಥ ಮಾಡಿಕೊಳ್ಳುವುದಾದರೆ ನನ್ನ ಸಂಗಡ ತಲೆಗಳನ್ನು ಬಾಗಿ ಪ್ರಾರ್ಥನೆ ಮಾಡಿರಿ. ಪರಲೋಕದ ದೇವರೇ, ಸರ್ವಸೃಷ್ಟಿಕರ್ತನೇ, ಅಪ್ಪ ಹೌದು ಸ್ವಾಮಿ, ಈ ಸಮುದ್ರದಿಂದ ಹೇರಿ ಬರತಕ್ಕಂತಹ ಆ ಮೃಗ ಯಾರು, ಅದು ಯಾವ ಒಂದು ರಾಜ್ಯವನ್ನು ಸೂಚಿಸ್ತಕ್ಕಂಥದ್ದಾಗಿದೆ, ಧಾರ್ಮಿಕವಾಗಿ ಅದರ ಕೆಲಸವೇನು, ರಾಜಕೀಯವಾಗಿ ಬಲಪಡಿಸಿಕೊಳ್ಳಲು ಅದು ಏನೆಲ್ಲ ಮಾಡ್ತಕ್ಕಂಥದ್ದಾಗಿದೆ ಎಂಬುದನ್ನು ನಾವು ಅರಿತುಕೊಂಡೆವು ಸ್ವಾಮಿ. ಹೌದು ದೇವ, ಆ ಮರಣಕರ ಗಾಯ ವಾಸಿ ಆಯಿತು ಎಂಬುದಾಗಿ ತಿಳಿಸ್ತಕ್ಕಂಥದ್ದಾಗಿದೆ. ಮತ್ತೆ ಅಧಿಕಾರವನ್ನ ಪಡೆದುಕೊಂಡು ಹೇಗೆ 1260 ವರ್ಷಗಳ ಕಾಲ ಈ ಲೋಕವನ್ನು ಆಡಳಿತ ಮಾಡಿ ಪರಿಶುದ್ಧರನ್ನ ಹಿಂಸೆ ಪಡಿಸಿತ್ತು, ಅದೇ ರೀತಿಯಾಗಿ ನಿನ್ನ ಸಬ್ಬತ್ತಿನವನ್ನ ಕೈಗೊಂಡು ನಡೀತಕ್ಕಂಥ ಮಕ್ಕಳ ಮೇಲೆ ಹಿಂಸೆ ಮಾಡಲು ಬರ್ತಕ್ಕಂಥದ್ದಾಗಿದೆ. ಆದರೆ ಸ್ವಾಮಿ, ನೀನು ಈ ಪ್ರವಾದನೆಗಳಲ್ಲಿ ತಿಳಿಸಲ್ಪಟ್ಟಿರ್ತಕ್ಕಂಥ ವಾಕ್ಯಗಳನ್ನ ಎಲ್ಲರಿಗೂ ತಿಳಿಸಿ ನಾವು ಪರಲೋಕ ರಾಜ್ಯಕ್ಕೂ ನಿನಗೂ ಸ್ಥಿರವಾಗಿ ನಿಲ್ಲಲು ಸಹಾಯ ಮಾಡು ಎಂಬುದಾಗಿ ಯೇಸು ಸ್ವಾಮಿ ಹೆಸರಿನಲ್ಲಿ ಪ್ರಾರ್ಥಿಸಿ ಬೇಡಿಕೊಂಡಿದ್ದೇವೆ ನಮ್ಮ ತಂದೆಯೇ, ಆಮೆನ್.
ಇಂದಿನ ಸಂದೇಶ ನಿಮಗೆ ಆಶೀರ್ವಾದದಾಯಕವಾಗಿತ್ತೆಂದು ನಾನು ನಂಬುತ್ತೇನೆ.
ಈ ಸಂದೇಶದೊಂದಿಗೆ ಈ ದಿನದ ಕಾರ್ಯಕ್ರಮದ ಮುಕ್ತಾಯದ ಹಂತಕ್ಕೆ ನಾವು ಬಂದಿದ್ದೇವೆ.
ದೇವರ ವಾಕ್ಯದ ಕುರಿತು ಇನ್ನಷ್ಟು ತಿಳಿದುಕೊಳ್ಳಲು ನೀವು ನಮ್ಮನ್ನು ಸಂಪರ್ಕಿಸಬೇಕಾದ ವಿಳಾಸ
ಅಡ್ವೆಂಟಿಸ್ಟ್ ಮೀಡಿಯಾ ಸೆಂಟರ್, ಅಂಚೆಯ ಪೆಟ್ಟಿಗೆ 1446, ಪುಣೆ 411037, ಮಹಾರಾಷ್ಟ್ರ, ಇಂಡಿಯಾ. ನೀವು ನಮ್ಮನ್ನು ಇಮೇಲ್ ಮೂಲಕ ಸಂಪರ್ಕಿಸಬಹುದು. ನಮ್ಮ ಇಮೇಲ್ ವಿಳಾಸ adventistmediacenter@gmail.com. ನೀವು ನಮ್ಮ ಕಾರ್ಯಕ್ರಮಗಳನ್ನು adventistmediacenter.org ಪ್ರೋಗ್ರಾಮ್ ವೆಬ್ಸೈಟ್ನಲ್ಲಾಗಲಿ ಅಥವಾ ಅಡ್ವೆಂಟಿಸ್ಟ್ ಮೀಡಿಯಾ ಸೆಂಟರ್ ಎನ್ನುವ ಮೊಬೈಲ್ ಆಪ್ ಅನ್ನು ಡೌನ್ಲೋಡ್ ಮಾಡಿಕೊಂಡು ನಮ್ಮ ಕಾರ್ಯಕ್ರಮಗಳನ್ನು ಕೇಳುವಂತೆ ನಾವು ನಿಮ್ಮನ್ನು ಆಹ್ವಾನಿಸುವವರಾಗಿದ್ದೇವೆ.
ನಾನು ನಿಮ್ಮ ಸಹೋದರಿ ವಿಜಯವಾಣಿ
ಮತ್ತು ನಾನು ನಿಮ್ಮ ಬೋಧಕ ಪ್ರಸನ್ನ ಕುಮಾರ್
ಈ ಕಾರ್ಯಕ್ರಮವನ್ನು ಮುಕ್ತಾಯ ಮಾಡುವವರಾಗಿದ್ದೇವೆ.
ನಿಮ್ಮ ಕುಟುಂಬ ಮತ್ತು ಸ್ನೇಹಿತರೊಂದಿಗೆ ಮತ್ತೆ ನಮ್ಮೊಂದಿಗೆ ಮುಂದಿನ ಕಾರ್ಯಕ್ರಮದಲ್ಲಿಯೂ ಸೇರಿಕೊಳ್ಳಿರಿ.
ನಮ್ಮ ಮುಂದಿನ ರೇಡಿಯೋ ಕಾರ್ಯಕ್ರಮದಲ್ಲಿ ಮತ್ತೆ ಭೇಟಿಯಾಗೋಣ. ವಂದನೆಗಳು.
ದೇವರು
ನಿಮ್ಮನ್ನು ಆಶೀರ್ವದಿಸಲಿ.